ஹரி ஓம் ஸ்ரீ குருப்பியோ நம. அப்ரமம் மங்களயுத்தம் அதிரம் யுக்தம் சதா ஆனந்த தீர்த்தமத்லம் பதியேதாபத்ரயாபகம் வித்யா சித்தாந்த துத்தாந்த வித்வம்சன சித்தா ஜெயதீர்த்தா கிட்ட நிபாசதாம் நோ நம்பரே அர்த்திகர்த்தகல் போயம் பிரத்யத்திருக்கேசரி வியாசதி தவுக்கூயா தஸ்மிஷ்டா சித்தரே தப்போ வித்யா விரத்தியாதி சத்பகாகரானம் வாஜராஜ குருநோன் ஹரி ஜீவிதாசிய பூஜ்ய ராகவேந்திராய சத்யதிரமதாயதா பரதாங்கல்பருக்ஷாய நாம் காமதேனவே துருவாதி தாந்திரவையே வைஷ்ணவேந்தீவரேந்தவே ஸ்ரீராகவேந்திரவேமிந்தையாழ்வே ஆபாதமணி பர்யந்தம் குருநாமாப்னஸ்மரே தியன விக்னா பிரஷ்யந்தி ಸಿದ್ಧಿಂತನೋರಥ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಮಾಡಿರುವಂತಹ ದ್ವಾದಶ ಸ್ತೋತ್ರ ಅಂತ ಪ್ರಸಿದ್ಧವಾಗಿರುವುದರಲ್ಲಿ ಈಗ ಇದು ಋಷಿಕೇಶ ದಿತ್ತೀಯ ಪಾಠದ ಪ್ರಕಾರ ಹೋಗ್ತಾ ಇದ್ದೀವಿ. ಅದರಲ್ಲಿ ಮೂರನೇದಾಗಿರುವಂತಹ ಸ್ತೋತ್ರ ಇದು ಪ್ರಚಲಿತ ಪಾಠಗಳಲ್ಲಿಲ್ಲ, ಅದನ್ನು ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ಲಾಸ್ಟ್ ಕ್ಲಾಸ್ ನಾವು ಇದನ್ನು ನೋಡಿದ್ದೀವಿ. ಕಾಲ ಕಾಲ ವಿಚಾರಾದಿ ಪ್ರಕಾಲಿತ ಸದಾದನಂ ಪುರುಷಂ ಪ್ರಕೃತಿ ಸಂಚ ಒಂದೇ ವಿಷ್ಣು ಮಧೋತ್ತಮಂ ಅಂತ ಹೇಳಿದಾಗ ಅಲ್ಲಿ ಕಾಲಾಕಾಲ ಅನ್ನುವುದು ಭಗವಂತನ ಸೃಷ್ಟಿ ಸಂಹಾರ ಅದು ಉಪಲಕ್ಷಣತೆಯ ಎಲ್ಲ ಅಷ್ಟವಿಧ ವ್ಯಾಪಾರಗಳನ್ನು ವಿಚಾರ ಮಾಡುವುದಕ್ಕೆ ಬೇಕಾದಂತಹ ಪ್ರಜ್ಞೆ. ಪ್ರಕಾಲಿತ ಅಂದರೆ ಆ ಪ್ರಜ್ಞೆಯನ್ನು ನಮಗೆ ಭಗವಂತ ಪ್ರಸಾದ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಆ ನಿತ್ಯ ನಿರ್ಮಲನಾದ ಆ ಭಗವಂತ ಕೊಟ್ಟಿರುವ ಆ ಪ್ರಜ್ಞೆಯಿಂದ ನಮಗೇನು ಪ್ರಯೋಜನವಾಗುತ್ತೆ ಅನ್ನುವುದು ವಿಜಯವಾಶಿ ಉಪನಿಷತ್ತಿನ ವಾಕ್ಯದಿಂದ ಅಲ್ಲಿ ನಾವು ಅಂದಂ ತಮ ಪ್ರವಿಶಂತಿ ಅಸಂಭೂತಿ ಪಾಸತೆ ಈ ಇತ್ಯಾದಿ ವಾಕ್ಯಗಳು ಬಂದಾಗ ಭಗವಂತ ಸೃಷ್ಟಿಕರ್ತ ಅನ್ನುವುದು ತಿಳಿಯಬೇಕು. ಅವನೇ ಸೃಷ್ಟಿಕರ್ತ, ಅವನೇ ಸ್ಥಿತಿಕರ್ತ, ಅವನೇ ಲಯಕರ್ತ, ಅವನೇ ಎಲ್ಲ ವ್ಯಾಪಾರಗಳನ್ನು ಮಾಡುವವನು ಅಂತ ತಿಳಿಯುವುದರ ಮೂಲಕವಾಗಿ ಸಾಧಕನಿಗೆ ಏನು ಪ್ರಯೋಜನ ಇದೆ ಅಂತ ಪ್ರಶ್ನೆ ಮಾಡಿಕೊಂಡು ಸಂಭೂತಿಂ ಚ ವಿನಾಶಂ ಚ ಯತ್ ತತ್ ವೇದೋ ಉಭಯಂ ಸಹ ಯಾವುದನ್ನಾದರೆ ಯಹ ತದ್ ವೇದ ಉಭಯಂ ಸೊ ಅವೆಲ್ಲ ಸೇರಿಸಿದೆ ಯತ್ ತತ್ ವೇದೋಭಯಂ ಅಂತಾಗುತ್ತೆ. ಯಹ ತದ್ ವೇದ ಉಭಯಂ ಸಹ ಅದು ವಿನಾಶೇನ ಮೃತ್ಯುಂ ತೀರ್ತ್ವ ಸಂಭೂತ್ಯಾಮೃತಮಶ್ನುತೆ ಎನ್ನುವ ಉಪನಿಷತ್ ವಾಕ್ಯದ ಪ್ರಕಾರ ಭಗವಂತ ಸೃಷ್ಟಿಕರ್ತ ಅನ್ನುವುದು ನಾವು ಜೀರ್ಣ ಮಾಡಿಕೊಂಡು ಆ ವಿಧವಾಗಿ ಉಪಾಸನೆ ಮಾಡಿದಾಗ ಅದರ ಮೂಲಕವಾಗಿ ನಾವು ಆ ಸಂಭೂತಿಯ ಅಮೃತಮಶ್ನತೆ ನಮಗೆ ಅಮೃತತ್ವ ಆನಂದ ಸಿಗತ್ತೆ. ಅವನು ಸಂಹಾರಕರ್ತ ಅಂತ ತಿಳಿಯುವುದರ ಮೂಲಕವಾಗಿ ವಿನಾಶ ಏನಂದ್ರೆ ಅವನು ಎಲ್ಲದರ ವಿನಾಶ ಮಾಡುವವನು ಸಂಹಾರಕರ್ತ ಅಂತ ಉಪಾಸನೆ ಮಾಡುವುದರ ಮೂಲಕವಾಗಿ ಆ ಸಂಹಾರ ಕ್ರಿಯೆಗೆ ಸಂಬಂಧಪಟ್ಟ ಮೃತ್ಯು ಆ ಮೃತ್ಯುವನ್ನು ನಾವು ಅದೇ ಈ ಜನ್ಮ ಮೃತ್ಯು ಸಂಸಾರದ ಚಕ್ರದಲ್ಲಿ ನಾವು ಈ ಚಕ್ರದಿಂದ ಹೊರಗೆ ಬಿಡಬೇಕಂತ ಹೇಳಿದರೆ ಎರಡನ್ನು ದಾಟಬೇಕು, ಜನ್ಮವನ್ನು ದಾಟಬೇಕು, ಮೃತ್ಯುವನ್ನು ದಾಟಬೇಕು. ಮೃತ್ಯುವನ್ನು ದಾಟುವುದಂದ್ರೆ ಈ ಮೃತ್ಯು ಬಂಧನವನ್ನು ಮೃತ್ಯು ರೂಪವಾದ ಬಂಧನವನ್ನು ದಾಟಬೇಕಂದ್ರೆ ಭಗವಂತ ಮೃತ್ಯುಕರ್ತ ಸಂಹಾರಕರ್ತ ಅಂತ ತಿಳಿಯುವುದರ ಮೂಲಕವಾಗಿ ತಿಳಿದು ಉಪಾಸನೆ ಮಾಡುವುದರ ಮೂಲಕವಾಗಿ ನಾವು ಮೃತ್ಯುವನ್ನು ದಾಟಿದವರಾಗಿ ಅವನು ಸೃಷ್ಟಿಕರ್ತ ಅಂತ ಉಪಾಸನೆ ಮಾಡುವುದರ ಮೂಲಕವಾಗಿ ಅಮೃತತ್ವ ನಿತ್ಯ ಮೋಕ್ಷ ಸುಖವನ್ನು ನಾವು ಪಡೆಯುತ್ತೀವಿ ಅಂತ ಉಪನಿಷದ್ ವಾಕ್ಯ ಹೇಳಿದಂತೆ ನಾವು ಭಗವಂತನನ್ನು ಕಾಲಾಕಾಲ ವಿಚಾರವನ್ನು ಅಕಾಲ ಅಂದ್ರೆ ಕಾಲ ಅಂದ್ರೆ ಮರಣ ಮೃತ್ಯು ಲಯ ಕಾಲಕರ್ತ ಲಯಕರ್ತ ಅಕಾಲಕರ್ತ ಲಯಕ್ಕೆ ವಿರುದ್ಧವಾದದ್ದು ಮೃತ್ಯು ವಧಿತ ವಿರುದ್ಧವಾದದ್ದು ಸೃಷ್ಟಿ ಜನ್ಮ ಈ ವಿಧವಾಗಿ ಅಕಾಲಕರ್ತ ಅಂದ್ರೆ ಸೃಷ್ಟಿಕರ್ತ ಅಂತೇಳಿ ಕಾಲಕರ್ತ ಅಂದ್ರೆ ಸಂಹಾರಕರ್ತ ಕಾಲಾಕಾಲ ವಿಚಾರ ಆದಿ ಅಂತ ಹೇಳಿದ್ರ ಮೂಲಕವಾಗಿ ಇನ್ನು ಇತರ ಆರು ವ್ಯಾಪಾರಗಳು ಅಷ್ಟವಿಧ ವ್ಯಾಪಾರಗಳನ್ನು ನಮಗೆ ತಿಳಿಸುವಂತಹದ್ದು ಪ್ರಕಾಲಿತ ಪ್ರಕರ್ಷೇನ ಕಾಲಕಾಲ ಜ್ಞಾನೇ ಅಂತೇಳಿ ಪ್ರಕಾಲಿತ ಚೆನ್ನಾಗಿ ಆ ಜ್ಞಾನವನ್ನು ನಮಗೆ ಅವನು ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ನಾವು ವಿಸ್ತಾರವಾಗಿ ನೋಡಿದ್ದೀವಿ. ಅದನ್ನು ಮತ್ತೆ ಸಂಕ್ಷೇಪಗಳನ್ನು ಹೇಳಿದ್ದೀವಿ. ಸೊ ಈ ವಿಧವಾಗಿ ಸದಾತನಂ ನಿತ್ಯ ನಿರ್ಮಲನಾದ ಆ ಭಗವಂತನನ್ನು ಪುರುಷಂ ಪುರುಷ ಪುರಿ ಶೇತೆ ನಮ್ಮ ಎಲ್ಲ ದೇಹಗಳಲ್ಲಿಯೂ ವಾಸ ಮಾಡುವವನು ಪುರುಷ ಪೂರ್ಣನಾದವನು ಪುರುಷ ಎಲ್ಲದರ ಒಳಗೂ ತುಂಬಿರುವವನು ಪುರುಷ ಸರ್ವವ್ಯಾಪ್ತನಾದವನು ಪುರುಷ ಪುರುಷನಾಮಕ ಬ್ರಹ್ಮನಿಂದಲೂ ಪೂಜ್ಯನಾದವನು ಅಂತಹ ಪುರುಷನಾಮಕ ಪರಮಾತ್ಮನನ್ನು ಪ್ರಕೃತಿ ಸ್ಥಂ ಪ್ರಕೃತಿ ಅಂತ ಹೇಳಿದರೆ ಜಡ ಪ್ರಕೃತಿಯು ಚೇತನ ಪ್ರಕೃತಿಯು ಮೂಲ ಪ್ರಕೃತಿಯಲ್ಲಿಯೂ ನೆಲೆಸಿದವನು ಚೇತನ ಪ್ರಕೃತಿಯಾದಂತಹ ಲಕ್ಷ್ಮಿಯಲ್ಲಿಯೂ ನೆಲೆಸಿದವನು ಪ್ರಕೃತಿ ಸ್ಥಂ ಅಂದ್ರೆ ಸತ್ ಪ್ರಕೃತಿ ಅಸತ್ ಪ್ರಕೃತಿ. ಸತ್ ಪ್ರಕೃತಿ ಅಂದ್ರೆ ಅಭಿವ್ಯಕ್ತವಾದ ಪ್ರಕೃತಿ, ಅಸತ್ ಪ್ರಕೃತಿ ಅಂದ್ರೆ ಮೂಲ ಪ್ರಕೃತಿ, ಅಭಿವ್ಯಕ್ತವಾಗದೇ ಇರುವಂತಹ ಪ್ರಕೃತಿ. ವಿವಿಧವಾಗಿ ಎಲ್ಲ ಪ್ರಕೃತಿಗಳಲ್ಲಿಯೂ ಅಂದರೆ ಸತ್ ಪ್ರಕೃತಿ ಅಭಿವ್ಯಕ್ತವಾದಂತಹ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಪಂಚಭೂತಾತ್ಮಕವಾದ ಈ ಸಮಸ್ತ ಜಗತ್ತಿನಲ್ಲಿರುವ ಪ್ರಕೃತಿ ಅದು ಸತ್ ಪ್ರಕೃತಿ, ಅಭಿವ್ಯಕ್ತವಾದ ಪ್ರಕೃತಿ. ಅಸತ್ ಪ್ರಕೃತಿ ಅಂತ ಹೇಳಿದ್ರೆ ಅಭಿವ್ಯಕ್ತವಾಗದೇ ಇರುವಂತಹ ಪ್ರಕೃತಿ ಅಂದ್ರೆ ಮೂಲ ಪ್ರಕೃತಿ, ಇದನ್ನು ಅಸತ್ ಪ್ರಕೃತಿ ಅಂತ. ಈ ವಿಧವಾಗಿ ಅಂದ್ರೆ ಕಾರಣಭೂತವಾದ ಅಸತ್ ಅನ್ನುವುದು ಕಾರಣ, ಸತ್ ಅನ್ನುವುದು ಕಾರ್ಯ. ಮಣ್ಣು ಮಡಿಕೆ ಇದ್ದಂತೆ, ಮೂಲ ಪ್ರಕೃತಿ ಮಣ್ಣಿದ್ದಂತೆ, ನಮ್ಮ ಕಣ್ಣಿಗೆ ಕಾಣಿಸುವ ಪ್ರಕೃತಿ ಇದು ಮಡಿಕೆ ಇದ್ದಂತೆ. ಈ ವಿಧವಾಗಿ ಎಲ್ಲ ಪ್ರಕೃತಿಗೆ ಅವನು ಆಧಾರಭೂತನಾಗಿದ್ದಾನೆ, ಆ ಪ್ರಕೃತಿಯಲ್ಲಿ ನೆಲೆಸಿದ್ದಾನೆ, ಆ ಪ್ರಕೃತಿಗೆ ಅಸ್ತಿತ್ವವನ್ನು ಕೊಡ್ತಾನೆ, ನಿತ್ಯತ್ವವನ್ನು ಕೊಡ್ತಾನೆ. ಆ ಯಾಕಂದ್ರೆ ಮೂಲ ಪ್ರಕೃತಿಯು ನಿತ್ಯ. ಅದಕ್ಕೆ ನಾವು ಅಲ್ಲಿ ಒಂದು ಕೇಳ್ತೀವಿ ಏನಂತ ಹೇಳಿದರೆ, ಎರಡನೇ ಅಧ್ಯಾಯದಲ್ಲಿ ಬರುವಂತಹದ್ದು, ಭಗವಂತ ಅವನು ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸ್ವತಃ ಅಂತ ಹೇಳಿದಾಗ, ಅವನು ಸತ್ ಅಸತ್ ಎರಡಕ್ಕೂ ಅಭಾವ ಇಲ್ಲ, ಎರಡೂ ನಿತ್ಯವಾದ ವಸ್ತುಗಳು ಅಂತ ಅರ್ಥವನ್ನು ಭಾಷ್ಯದಲ್ಲಿ ಮಾಡ್ತಾ ಅಲ್ಲಿ ಆ ಅರ್ಥವನ್ನು ನೋಡಿದಾಗ, ಸತ್ ಪ್ರಕೃತಿಯು ನಿತ್ಯ, ಅಸತ್ ಪ್ರಕೃತಿಯು ನಿತ್ಯ. ಅಂದ್ರೆ ಸತ್ ಪ್ರಕೃತಿ ಅಂತ ಹೇಳಿದ್ರೆ ಅಭಿವ್ಯಕ್ತವಾದ ಕಣ್ಣಿಗೆ ಕಾಣಿಸುವ ಪ್ರಕೃತಿ, ಅಸತ್ ಪ್ರಕೃತಿ ಅಂದ್ರೆ ಅಭಿವ್ಯಕ್ತವಾದ ಅದು ಅಂದ್ರೆ ಮೂಲವಾಗಿರುವಂತಹ ಕಾರಣಭೂತವಾಗಿರುವಂತಹ. ಯಾಕಂದ್ರೆ ಅಸತಃ ಸದ ಜಾಯತ, ಮೂಲ ಪ್ರಕೃತಿಯಿಂದ ಸತ್ ಪ್ರಕೃತಿ ಬಂತು ಅಂತ ವಾಕ್ಯಕ್ಕೆ ಬಂದಿದೆ. ಈ ವಿಧವಾಗಿ ಎರಡು ವಿಧವಾದ ಪ್ರಕೃತಿಗಳು ನಿತ್ಯ, ನಿತ್ಯವಾದ ಪ್ರಕೃತಿಯಲ್ಲಿಯೂ ಅವನು ನಿತ್ಯನಾಗಿ ನೆಲೆಸಿದ್ದು ಅದಕ್ಕೆ ನಿತ್ಯತ್ವವನ್ನು ಅನುಗ್ರಹ ಮಾಡ್ತಾನೆ ಅನ್ನೋದು ಪ್ರಕೃತಿಸ್ಥಂ ಅನ್ನುವ ಶಬ್ದ ನಮಗೆ ತಿಳಿಸಿಕೊಡುತ್ತೆ. ಈ ವಿಧವಾಗಿ ಪ್ರಕೃತಿಸ್ಥನಾದ ಅಂದರೆ ಎಲ್ಲ ವಿಧವಾದ ಪ್ರಕೃತಿಗಳಲ್ಲಿ ನೆಲೆಸಿದವನು. ಇನ್ನೊಂದು ಪ್ರಕೃತಿ ಎಂದರೆ ಸ್ವಭಾವ, ನಾವು ನಮ್ಮದಲ್ಲಿರುವ ಪ್ರಕೃತಿ, ನಮ್ಮ ಪ್ರಕೃತಿ ನಮ್ಮ ಸ್ವಭಾವ ಅಂತೇಳಿ ಪ್ರಕೃತಿಸ್ಥಂ ಅಂದ್ರೆ ಪ್ರತಿಯೊಂದು ಸ್ವಭಾವದ ಒಳಗೂ ನೆಲೆಸಿದ್ದಾನೆ, ಆ ಸ್ವಭಾವದ ಒಳಗಿದ್ದು ಅದಕ್ಕೂ ನಿತ್ಯತ್ವವನ್ನು ಅನುಗ್ರಹ ಮಾಡ್ತಾನೆ. ಈ ವಿಧವಾಗಿ ಪ್ರಕೃತಿ ಶಬ್ದದಿಂದ ಅನೇಕ ನಿತ್ಯ ವಸ್ತುಗಳ ಸೂಚನೆ ಬರುತ್ತೆ. ಸೊ ಮೂಲ ಪ್ರಕೃತಿ, ಅಭಿವ್ಯಕ್ತವಾದ ಪ್ರಕೃತಿ, ಜಡ ಪ್ರಕೃತಿ, ಚೇತನ ಪ್ರಕೃತಿ, ಲಕ್ಷ್ಮೀ ನಿತ್ಯಲಾದವಳು. ಅಷ್ಟೇ ಅಲ್ಲದೆ ಸಮಸ್ತ ಜೀವರಾಶಿಗಳಲ್ಲಿರುವ ಸ್ವಭಾವಗಳವೆಲ್ಲವೂ ಕೂಡ ಪ್ರಕೃತಿಯೇ, ಆ ಪ್ರಕೃತಿಯಲ್ಲಿಯೂ ನೆಲೆಸಿದವನು. ಹೀಗೆ ಆ ಪ್ರಕೃತಿಸ್ಥ ಅನ್ನುವ ಶಬ್ದ ಅನಂತವಾದ ನಿತ್ಯ ವಸ್ತುಗಳನ್ನು ಹೇಳುವಂತಹ ಶಬ್ದ. ಅನಂತವಾದ ಆ ನಿತ್ಯ ವಸ್ತುಗಳ ಒಳಗೆ ಇದ್ದು ಅವೆಲ್ಲದಕ್ಕೂ ನಿತ್ಯತ್ವವನ್ನು ಅನುಗ್ರಹ ಮಾಡ್ತಾನಾದ್ದರಿಂದ ಅವನು ಪ್ರಕೃತಿಸ್ಥ ಶಬ್ದವಾಚ್ಯನಾಗಿದ್ದಾನೆ. ಅಂತಹ ಪ್ರಕೃತಿಸ್ಥನಾದ ಆ ಪರಮಾತ್ಮನಿಗೆ ಒಂದೇ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತೇಳಿ, ವಿಷ್ಣು ಅಜೋತ್ತಮಂ, ವಿಷ್ಣುವಿಗೆ ಅಜನಿಗೂ ಉತ್ತಮನಿಗೂ, ಅಜನಿಗಿಂತ ಉತ್ತಮನಾದವನಿಗೂ. ಸೊ ವಿಷ್ಣು ಸರ್ವವ್ಯಾಪ್ತನಾದವನು, ವಿಷ್ಣು ಶಬ್ದವಾಚ್ಯನಾದವನು ಪರಮಾತ್ಮವನು. ಅವನು ಅಜನೂ ಹೌದು, ಅಜನಿಗಿಂತ ಉತ್ತಮನೂ ಹೌದು. ಅಜ ಅಂದರೆ ಜನ್ಮವಿಲ್ಲದವನು. ಅಜ ಅನ್ನುವ ಶಬ್ದಕ್ಕೆ ನ ಜಾಯತೆ ಇದೆ ಅಜ. ಆದ್ದರಿಂದ ಭಗವಂತ ಅಜನಾಗಿದ್ದಾನೆ, ಜನ್ಮವಿಲ್ಲದವನು, ಉತ್ತಮನೂ ಆಗಿದ್ದಾನೆ. ಹಾಗೆ ಬಿಡಿಸಬಹುದು, ಇಲ್ಲ ಅಜನಿಗಿಂತ ಅಂದ್ರೆ ಅಜ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಆ ವಿಷ್ಣುವು ವಿಷ್ಣುವಿಗೆ ಹುಟ್ಟಿದವನಾದ್ದರಿಂದ ಅಜ ಶಬ್ದವಾಚ್ಯ ಚತುರ್ಮುಖ ಬ್ರಹ್ಮದೇವರು. ಅವನಿಗಿಂತಲೂ ಉತ್ತಮನಾಗಿದ್ದಾನೆ, ಅದೋತ್ತಮನು, ಅಜಾತ್ ಉತ್ತಮ ಅಂತೇಳಿ ಹಾಗೆ ಅರ್ಥವನ್ನು ಮಾಡಬಹುದು. ಈ ಎರಡು ವಿಧವಾಗಿ ವಿಷ್ಣುವಿಗೆ ಅದೋತ್ತಮನಾದ ಪರಮಾತ್ಮನಿಗೆ ನಮಸ್ಕಾರ ಒಂದೇ ಅಂತೇಳಿ, ಬ್ರಹ್ಮಣ ಪಿತರಂ ಒಂದೇ, ಇದು ನೋಡಿದ್ದೀವಿ. ಬ್ರಹ್ಮಣ ಪಿತರಂ ಒಂದೇ ಶಂಕರಸ್ಯ ಪಿತಾಮಹ, ಚತುರ್ಮುಖ ಬ್ರಹ್ಮದೇವರಿಗೆ ತಂದೆಯಾದವನು ಶಂಕರನಿಗೆ ತಂದೆಯ ತಂದೆ. ಶಂಕರನ ತಂದೆ ಚತುರ್ಮುಖ ಬ್ರಹ್ಮ ಆದರೆ ಅವನಿಗೆ ತಂದೆ ಆದ್ದರಿಂದ ಶಂಕರ ಬುದ್ಧದೇವರಿಗೆ ಪಿತಾಮಹ ತಾತ ಇದ್ದಂತೆ ಅಂತ ಹೇಳಿ, ಆವಾಗ ಶ್ರೇಯಃ ಪತಿಂ, ಲಕ್ಷ್ಮೀದೇವಿಗೆ ಪತಿಯಾಗಿದ್ದಾನೆ. ಅಜಂ ಅಂತ ಮತ್ತು ಪ್ರಯೋಗವನ್ನು ಮಾಡಿದ್ದಾರೆ, ಅಜ ಶಬ್ದವಾಚ್ಯನಾದವನು. ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ, ನಿತ್ಯನಾದವನು ಇಂದ್ರಾದಿಗಳಿಗೆ ಪ್ರಪಿತಾಮಹ ಅಂದರೆ ಇಂದ್ರಾದಿಗಳಿಗೆ ರುದ್ರದೇವರು ತಂದೆ ಇದ್ದಂತೆ, ಚತುರ್ಮುಖ ಬ್ರಹ್ಮದೇವರು ಪಿತಾಮಹ ಇದ್ದಂತೆ. ಆದ್ದರಿಂದ ಪರಮಾತ್ಮ ಪ್ರಪಿತಾಮಹ ಅಂದ್ರೆ ತಾತೆಯ ತಂದೆ. ಆದ್ದರಿಂದ ಇಂದ್ರಾದಿ ದೇವತೆಗಳಿಗೆ ತಾತೆಯ ತಂದೆ. ನಮ್ಮೆಲ್ಲರಿಗೂ ತಮ್ಮ ಪ್ರಪಂಚದಲ್ಲಿರುವ ಸಮಸ್ತ ಜೀವರಾಶಿಗಳಿಗೆ ಹೇಗಂದ್ರೆ ಅವರಿಗೆ ತಂದೆಯು, ತಂದೆಯ ತಂದೆಯು, ತಂದೆಯ ತಂದೆಯ ತಂದೆ, ತಂದೆಯ ತಂದೆಯ ತಂದೆ, ಹೀಗೆ ಅನಂತ ಲೆವೆಲ್ಸ್ನಲ್ಲಿ, ಇನ್ಫೈನೈಟ್ ಲೆವೆಲ್ಸ್ನಲ್ಲಿ ಅವನು ಈಸ್ ಎವ್ರಿಥಿಂಗ್, ಎಲ್ಲವೂ ಆಗಿದ್ದಾನೆ. ಹಾಗಿರುವಂತಹ ಪರಮಾತ್ಮನಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರತಿಯೊಬ್ಬರು ಅಹಂ ಒಂದೇ ಅಹಂ ಒಂದೇ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಮನಸ್ಸಿನಲ್ಲಿ ಭಾವನೆಯನ್ನು ಮಾಡುವುದು. ಆಮೇಲೆ ಪ್ರತಿ ಪ್ರತಿಷ್ಠಿತಂ ವಿಷ್ಣು, ಪ್ರತಿ ಪ್ರತಿಷ್ಠಿತಂ ಅಂದ್ರೆ ಪ್ರತಿಯೊಂದು ವಸ್ತುವಿನ ಒಳಗೆ ಯಾವಾಗಲೂ ಪ್ರತಿಷ್ಠಿತಂ ಅಂತ ಸಾಧು, ಪ್ರತಿ ಪ್ರತಿಷ್ಠಿತಂ ಅಂದರೆ ಏನು, ಪ್ರತಿ ಒಂದು ವಸ್ತುವಿನಲ್ಲಿಯೂ ಪ್ರತಿ ಒಂದು ವಿಧವಾಗಿಯೂ ನೇಮನೆ ಮಾಡ್ತಾ. ಸೊ ಇನ್ ಎವ್ರಿ ರೆಸ್ಪೆಕ್ಟ್ ಇ ಕಂಟ್ರೋಲ್, ಸಮ್ ರೆಸ್ಪೆಕ್ಟ್ ನಲ್ಲಿ ಕಂಟ್ರೋಲ್ ಮಾಡುತ್ತೆ. ಈಸ್ ಪ್ರೆಸೆಂಟ್ ಇನ್ ಎವ್ರಿ ಆಬ್ಜೆಕ್ಟ್ ಅಂಡ್ ಈ ಕಂಟ್ರೋಲ್ ಎವ್ರಿ ಆಬ್ಜೆಕ್ಟ್ ಇನ್ ಎವ್ರಿ ವೇ. ಸೊ ಆದ್ದರಿಂದ ಪ್ರತಿ ಒಂದು ವಸ್ತುವಿನ ಒಳಗೆ ಇದ್ದು ಪ್ರತಿ ಒಂದು ರೀತಿಯಲ್ಲಿಯೂ ನಿಯಮನ ಮಾಡುತ್ತಾ ಇರುವವನು. ಸೊ ಪ್ರತಿ ಪ್ರತಿಷ್ಠಿತಂ ವಿಷ್ಣು ನಿತ್ಯಾಮೃತ ಅನಾಮಯಂ, ನಿತ್ಯ ಅಮೃತನಾಗಿದ್ದಾನೆ, ಅನಾಮಯನಾಗಿದ್ದಾನೆ. ಅಮೃತ ಅಂತ ಹೇಳಿದ್ರೆ ಸಾವಿಲ್ಲದವನು ಅಂತ ಸ್ಥೂಲವಾದ ಅರ್ಥ. ಸಾವಿಲ್ಲದವನು ಮಾತ್ರ ಅಲ್ಲ, ಅಮೃತ ಅಂದ್ರೆ ಅಮೃತತ್ವವನ್ನು ಅನುಗ್ರಹ ಮಾಡುವವನು ಅಂದ್ರೆ ಮೋಕ್ಷದಾಯಕನು ಅವನು, ಅಮೃತ ಅವನೇ ಮೋಕ್ಷದಾಯಕ. ಆದ್ದರಿಂದ ಅಮೃತ ಶಬ್ದವಾಚ್ಯನಾಗಿದ್ದಾನೆ. ಅನಾಮಯ, ಅಮಯಗಳು ಅಂದ್ರೆ ರೋಗಗಳು ಅಂತ ಒಂದು, ದೋಷಗಳು ಪೀಡೆಗಳು ಎಲ್ಲವೂ ಕೂಡ ಅವು ಯಾವುದು ಇಲ್ಲದವನು ಅಂತ ಒಂದು ಅರ್ಥ. ಅವು ಎಲ್ಲವೂ ಇಲ್ಲದಂತೆ ಮಾಡುವವನು, ಎಲ್ಲರ ರೋಗ ಪರಿಹಾರಕನು, ಎಲ್ಲರ ಒಳಗಿರುವಂತಹ ಸಂಸಾರಾದಿ ಬಂಧನಗಳ ಪರಿಹಾರಕನು, ಮುಕ್ತಿ ಪ್ರದಾಯಕನು ಆಗಿದ್ದಾನೆ. ಆದ್ದರಿಂದ ಅವನು ಅನಾಮಯ, ಆಮಯವನ್ನು ದೂರ ಮಾಡುವವನು ಆಗಿದ್ದಾನೆ. ಆಮಯಗಳು ಇಲ್ಲದವನು, ದೋಷಾದಿಗಳು ರೋಗಾದಿಗಳು ಇಲ್ಲದವನು, ಅವುಗಳನ್ನು ದೂರ ಮಾಡುವವನು ಎರಡೂ ಆಗಿದ್ದಾನೆ. ಆದ್ದರಿಂದ ಅನಾಮಯ ಶಬ್ದವಾಚ್ಯನಾಗಿದ್ದಾನೆ. ಶಂಖಚಕ್ರಧರಂ ವಂದೇ ವರಾಭಯ ಕರೋದ್ಯತಂ, ಶಂಖಚಕ್ರಗಳನ್ನು ಧಾರಣೆ ಮಾಡಿದ್ದಾನೆ. ವರ ಅಭಯ ಮುದ್ರೆಗಳು, ವರ ಅಂತ ಹೇಳಿದರೆ ಕೈ ಕೆಳಗೆ ತೋರಿಸುವಾಗ ವರ ಮುದ್ರೆ, ಕೈ ಮೇಲಕ್ಕೆ ತೋರಿಸುವಾಗ ಅಭಯ ಮುದ್ರೆ ಅಂತೆ. ಸೊ ಈ ವಿಧವಾಗಿ ವರ ಅಭಯ ಮುದ್ರೆಗಳಿಂದ ಕೂಡಿದಂತಹ ಕೈ ಉಳ್ಳವನಾಗಿ ಅದು ಉದ್ಯತಂ. ಉದ್ಯತಂ ಅಂದರೆ ಏನು? ಉದ್ಯತಂ ಅಂದರೆ ಎತ್ತಿ ಹಿಡಿದಂತೆ ಅಂತ ಸ್ಥೂಲವಾದ ಅರ್ಥ. ಆದರೆ ಪರಮಾತ್ಮನಿಗೆ ಎರಡು ಕೈ ಎತ್ತಿ ಹಿಡಿದಿದ್ದಾನೆ ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ಅದು ಉದ್ಯತಂ, ಯತ ಅಂದರೆ ಪ್ರಯತ್ನ, ಯತವಾನ್ ಅಂತೀವಿ ನಾವು, ಯತ ಅನ್ನೋದು ಪ್ರಯತ್ನ ಅಂತ ಅರ್ಥ. ಉದ್ಯತ ಉತ್ಕೃಷ್ಟವಾದ ಪ್ರಯತ್ನ. ಉತ್ಕೃಷ್ಟವಾದ ಪ್ರಯತ್ನ ಅಂದರೆ ಏನು ಅಂದರೆ, ನಾವೆಲ್ಲ ಪ್ರಯತ್ನ ಮಾಡಬೇಕಂದ್ರೆ ಅವನು ಮಾಡಿಸಿದರೆ ನಾವು ಕೆಲಸ ಮಾಡೋದು ಅವನ ವಶದಲ್ಲಿ ಇದೆ, ಪ್ರಯತ್ನ ಮಾಡುವುದು ಅವನ ವಶದಲ್ಲಿ ಇದೆ. ಆದ್ದರಿಂದ ನಮ್ಮ ಪ್ರಯತ್ನಗಳೆಲ್ಲ ಕೂಡ ಅವನ ಮೇಲೆ ಆಧಾರಪಟ್ಟಿರುವಂತಹ ಪ್ರಯತ್ನ. ಅವನದು ಉತ್ಕೃಷ್ಟವಾದ ಪ್ರಯತ್ನ ಅಂದರೆ ಏನು, ಸ್ವತಂತ್ರನಾಗಿರುವ ಕಾರಣದಿಂದ ಅವನ ಪ್ರಯತ್ನಗಳೆಲ್ಲವೂ ಕೂಡ ಉದ್ಯತಂ ಅಂದರೆ ಉತ್ಕೃಷ್ಟವಾದ ಪ್ರಯತ್ನ. ಉತ್ಕೃಷ್ಟವಾದ ಪ್ರಯತ್ನ ಅಂದರೆ ಸ್ವತಂತ್ರವಾದ ಪ್ರಯತ್ನ. ಅವನಿಗೆ ಅವನು ಪ್ರಯತ್ನ ಮಾಡಬೇಕಾ? ಶುದ್ಧಿ ಮೇಕೆ ಅಟೆಂಪ್ಟ್ ಟ್ರೈ ಅಂತ ಹೇಳಿದ್ರೆ ಆಗಲ್ಲ. ಪ್ರಯತ್ನ ಅಂದ್ರೆ ಅದರಲ್ಲಿ ಯಾವಾಗಲೂ ನೆಲೆಸಿರುವವನು, ಹಿ ಈಸ್ ಆಲ್ವೇಸ್ ಪರ್ಫಾರ್ಮಿಂಗ್. ಆದ್ದರಿಂದ ಅವನದು ಶ್ರಮ ಇಲ್ಲದ ಪ್ರಯತ್ನ. ಪ್ರಯತ್ನ ಅಂತ ಹೇಳಿದ್ರೆ ಅವನ ಪ್ರಯತ್ನ ಅಂದ್ರೆ ಪ್ರಯತ್ನವೂ ಅವನೇ ಮಾಡಿ ಮಾಡಿಸುತ್ತಾನೆ ಎಲ್ಲವೂ. ಆದ್ದರಿಂದ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ, ದೊಡ್ಡ ಎಫರ್ಟ್ ಮಾಡಿ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಸಹಜವಾಗಿ ಅವನ ಸ್ವಭಾವಾತ್ಮಕವಾಗಿ ಅವನು ಎಲ್ಲವನ್ನೂ ಮಾಡ್ತಾನೆ. ಆದ್ದರಿಂದ ಉದ್ಯತ ಅಂದರೆ ಎಫರ್ಟ್ಲೆಸ್ ಆಗಿ ಎಲ್ಲವನ್ನು ಮಾಡುವವನು. ಸೊ ಅವನ ಪ್ರಯತ್ನ ಉತ್ಕೃಷ್ಟವಾದ ಪ್ರಯತ್ನ ಅಂದರೆ ಶ್ರಮ ಇಲ್ಲದಂತಹ ಇರುವ ಪ್ರಯತ್ನ ಅವನದು, ಅಂತಹ ಪ್ರಯತ್ನವನ್ನು ಮಾಡುವವನು ಅಂತ ಅದು ಹೇಳಿದ ಮೇಲೆ ಅಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ, ಪ್ರತಾಪ ಪ್ರವಿಶೇಷೇನ ದೂರೀಕೃತ ವಿದೂಷಣಂ ಅಂತ ಹೇಳಿ. ಏನು ಪ್ರತಾಪ ಪ್ರವಿಶೇಷೇನ, ಶೇಷ ವಿಶೇಷ ಪ್ರವಿಶೇಷ ಪ್ರತಾಪ ಪ್ರವಿಶೇಷ. ಏನು ಪ್ರತಾಪ ಪ್ರವಿಶೇಷ ಅಂದ್ರೆ, ಪ್ರತಾಪ ಅಂದ್ರೆ ಏನು? ಪ್ರತಾಪ ಅಂತ ಹೇಳಿದರೆ ಬೇರೆ ಎಲ್ಲದರನ್ನು ನಾವು ಅಣತಿರುವ ಅಂದ್ರೆ ಯು ಹ್ಯಾವ್ ಕಂಟ್ರೋಲ್. ಅವನು ಯಾವ ಒಬ್ಬ ರಾಜ ಪ್ರತಾಪವಂತನಾಗಿದ್ದಾನೆ ಅಂತ ಪ್ರಯೋಗ ಮಾಡ್ತೀವಿ ಲೋಕದಲ್ಲಿ. ಅವನು ಬಹಳ ಪ್ರತಾಪಶಾಲಿ ರಾಜ, ದೊಡ್ಡ ಪ್ರತಾಪವಂತ ಅಂತ. ಪ್ರತಾಪವಂತ ಅಂದರೆ ಏನು? ಶತ್ರುಗಳನ್ನು ಪ್ರಕರ್ಷೇನ ಚೆನ್ನಾಗಿ ತಪ್ಪಿಸುವಂತೆ ಮಾಡುವ ಒನ್ ಹು ಕೆನ್ ಟಾರ್ಮೆಂಟ್ ದ ಎನ್ಮಿಸ್, ಹು ಕೆನ್ ರಿಯಲಿ ಸಪ್ರೆಸ್ ದ ಎನ್ಮಿಸ್ ವೆರಿ ಎಫೆಕ್ಟಿವ್ಲಿ. ಅಂತಹ ರಾಜಕ್ಕೆ ಪ್ರತಾಪಶಾಲಿ ಪ್ರತಾಪವಂತ ಅಂತ ಪ್ರಯೋಗ ಮಾಡ್ತೀವಿ. ಪ್ರಕರ್ಷವಾಗಿ ತಪ್ಪಿಸುವಂತೆ, ಶತ್ರುಗಳನ್ನು ತಪ್ಪಿಸುವಂತೆ ಮಾಡುವವನು. ಭಗವಂತನಿಗೆ ಶತ್ರುಗಳು ಯಾರು? ಭಗವಂತನಿಗೆ ಅವನು ಎಲ್ಲ ಸರ್ವನಿಯಾಮಕ, ಅವನಿಗೆ ಶತ್ರುಗಳು ಯಾರಿದ್ದಾರೆ ಅಂತ ಹೇಳಿದರೆ, ಅವನಲ್ಲಿ ಯಾರಾದರೆ ಭಕ್ತಿ ಮಾಡ್ತಾ ಇದ್ದಾರೋ ಅವರನ್ನು ವಿರೋಧಿಸುವವರೆಲ್ಲರೂ ಅವನ ಶತ್ರುಗಳಿದ್ದಂತೆ. ಯಾಕಂದ್ರೆ ಅವನು ಭಕ್ತ ರಕ್ಷಕ, ಭಕ್ತ ಪರಿತ್ರಾಣ ಮಾಡುವವನು, ಭಕ್ತರನ್ನು ರಕ್ಷಿಸುವವನು, ಭಕ್ತತ್ರಾಣ ಪರಾಯಣವನು. ಆದ್ದರಿಂದ ಭಕ್ತರಿಗೆ ಯಾರು ತೊಂದರೆ ಕರೆದು ಕೊಡ್ತಾರೋ ಅವರೆಲ್ಲವನ್ನು ಅವನು ತಡಿತಾನೆ. ಆದ್ದರಿಂದ ನಮಗೆ ಬರುವ ತೊಂದರೆಗಳನ್ನು ತಡೆಯುವವನು. ನಮಗೆ ನಾವೇನೋ ಸಾಧನೆ ಮಾಡ್ಬೇಕಂತ ಹೋದಾಗ ನಮ್ಮನ್ನು ನಿರುತ್ಸಾಹಗೊಳಿಸಿ ನಮ್ಮಿಂದ ಸಾಧನೆ ಮಾಡದೆ ಮಾಡುವಂತೆ ಮಾಡುವವರಿದ್ದರೆ ಅಂತಹ ಅವರ ಪ್ರಯತ್ನವನ್ನು ಭಂಗ ಮಾಡಿಸಿ ನಮ್ಮಿಂದ ಸಾಧನೆಯನ್ನು ಮಾಡಿಸುವುದಕ್ಕೆ ಮುಂದುವರಿಸುವುದಕ್ಕೆ ಅವನ ಅನುಗ್ರಹ ನಮಗೆ ಬೇಕು. ಅಂತಹ ಪ್ರತಾಪಶಾಲಿ. ಆದ್ದರಿಂದ ಅವನು ಪ್ರತಾಪ ಪ್ರವಿಶೇಷೇನ, ಅಂತಹ ಪ್ರತಾಪದಿಂದ, ಅಂದರೆ ನಮಗೆ ತೊಂದರೆಗಳನ್ನು ಸಾಧನಾದಿಗಳನ್ನು ಮಾಡದೆ ಅದ್ದು ಹಿಡಿಯುವವರನ್ನು ತನ್ನ ಪ್ರತಾಪದಿಂದ, ಪ್ರತಾಪದ ಪ್ರಕರ್ಷ ವಿಶೇಷದಿಂದ, ವಿಶೇಷ ಅಂತ ಹೇಳಿದಾಗಲೇ ತುಂಬಾ ಶಕ್ತಿಯಿಂದ ಮಾಡ್ತಾನೆ. ಪ್ರವಿಶೇಷನ ಅಂದ್ರೆ ಪ್ರಕರ್ಷ ವಿಶೇಷ ಅಂದರೆ ಅವನು ಅನಂತ ಶಕ್ತಿದಾಯಕ, ಅನಂತ ಶಕ್ತಿ ಧಾರಕ, ಅನಂತ ಶಕ್ತಿ ಶಾಲಿ ಆಗಿರುವ ಕಾರಣದಿಂದ ಅಂತಹ ಪರಮಾತ್ಮ ತನ್ನ ಪ್ರತಾಪದ ಆ ಪ್ರವಿಶೇಷದಿಂದ, ಉತ್ಕೃಷ್ಟವಾದ ಶಕ್ತಿಯಿಂದ ಅವನು ದೂರೀಕೃತ ವಿದೂಷಣ, ಅವನನ್ನು ದೂಷಣ ಮಾಡುವವರು, ಅವನ ಭಕ್ತರನ್ನು ದೂಷಣ ಮಾಡುವವರು, ಇಂತಹ ವಿದೂಷಕರು ಯಾರಿದ್ದಾರು, ವಿಶೇಷವಾಗಿ ದೂಷಣ ಮಾಡುವವರು, ಆ ಎಲ್ಲ ವಿಶೇಷವಾದ ದೂಷಣಗಳನ್ನು ಕೂಡ, ಬಹಳ ಬಹಳ ಕೆಟ್ಟ ದೂಷಣ ಮಾಡಿದ್ರು ಕೂಡ ಅದೆಲ್ಲವನ್ನು ಕೂಡ ದೂರವಾಗಿ ಮಾಡುವವನು. ಸೊ ದೂರೀಕೃತ ವಿದೂಷಣ ಯಾರಾದರೆ ಭಗವಂತನ ಬಗ್ಗೆ ದ್ವೇಷ ಮಾಡುವವನನ್ನು ಅಣಿಸಿರುವುದು ಮಾತ್ರವಲ್ಲ, ಅವನ ಬಗ್ಗೆ ಭಕ್ತಿ ಮಾಡುವವರನ್ನು, ದೂಷಣಾದಿಗಳು ಮಾಡುವವರನ್ನು ಸಹಿತ ಅವನು ನಿಯಮನ ಮಾಡಿ ಕಂಟ್ರೋಲ್ ಮಾಡಿ ಅದನ್ನು ದೂರ ಮಾಡ್ತಾನೆ. ಅಂತಹ ದೂರೀಕೃತ ವಿದೂಷಣ ಅಂತ ಹೇಳಿ ಶಬ್ದಗಳ ಪ್ರಯೋಗ ಮಾಡಿದ್ದಾರೆ. ಅಂತಹ ಪರಮಾತ್ಮ ಅವನು ವಿದಾರಿ ತಾರಿಂ ಅತ್ಯಂತ ಪ್ರಸನ್ನಂ ಪ್ರಣಮಾಮಿ ಅಹಂ, ಪ್ರಣಮಾಮಿ ಪ್ರಕರ್ಷೇನ ನಮಾಮಿ, ತಲೆಬಾಗಿ ಅವನಿಗೆ ನಮಸ್ಕಾರವನ್ನು ಮಾಡ್ತಿ. ಅಹಂ ನಾನು, ಅಹಂ ನಾನು ಪ್ರಣಮಾಮಿ, ತಲೆಬಾಗಿ ಭಕ್ತಿಯಿಂದ ವಿನಮ್ರಭಾವದಿಂದ ನಮಸ್ಕಾರವನ್ನು ಮಾಡ್ತೀನಿ. ಎಂಥವನು ಅವನಂದ್ರೆ ವಿದಾರಿತ ಅರಿಂ ಅತ್ಯಂತ ಪ್ರಸನ್ನ, ಏನ್ ಶತ್ರುಗಳನ್ನು ವಿದಾರಿತ ಸೀಳಿ ಹಾಕಿದವನು, ಶತ್ರುಗಳನ್ನು ಸೀಳಿ ಹಾಕಿದವನಂದ್ರೆ ಬಹಿಶತ್ರುಗಳು ಅಂತಃಶತ್ರುಗಳು ಎರಡು ವಿಧವಾದ ಶತ್ರುಗಳು, ನಮ್ಮ ಒಳಗಿರುವ ಶತ್ರುಗಳು ಆರ್ ಮೋರ್ ಡೇಂಜರಸ್ ದ್ಯಾನ್ ಹೊರಗೆ, ಹೊರಗಿರುವ ಶತ್ರುಗಳು ಕಣ್ಣಿಗೆ ಕಾಣಿಸ್ತಾರೆ, ಏನೋ ನಾವು ತಪ್ಪಿಸ್ಕೊಂಡು ಹೋಗ್ಬೋದು, ಹಾಗೆ ಹೋಗ್ಬೋದು, ದೂರ ದೂರ ಓಡ್ ಹೋಗ್ಬೋದು, ಇಲ್ಲ ಅವರಿಂದ ಏನೋ ಬೊಚ್ಚಿಟ್ಕೋಬಹುದು, ಏನಾದ್ರೂ ಮಾಡಬಹುದು. ಒಳಗಿನ ಶತ್ರುಗಳಿದ್ರೆ ಅವರಿಂದ ಬೊಚ್ಚಿಟ್ಕೊಳ್ಳಕ್ಕಾಗೋದಿಲ್ಲ, ಅವರಿಂದ ದೂರ ಓಡಲಕ್ಕಾಗೋದಿಲ್ಲ, ನಾವೆಲ್ಲಾದ್ರೂ ಓಡಿದ್ರೆ ನಮ್ಮ ಜೊತೆಲೇ ಬರ್ತಾರೆ ನಮ್ಮ ಒಳಗಿನ ಶತ್ರುಗಳು. ಸೊ ಒಳಗಿನ ಶತ್ರುಗಳು ಆರ್ ಮೋರ್ ಡೇಂಜರಸ್ ದ್ಯಾನ್ ಹೊರಗಿನ ಶತ್ರುಗಳು. ಆದ್ದರಿಂದ ಎಲ್ಲವೂ ಬಹಿಶತ್ರುಗಳು ಅಂತಃಶತ್ರುಗಳು, ಹೊರಗಿನವರು ಒಳಗಿನ ಎಲ್ಲ ಶತ್ರುಗಳನ್ನು ಕೂಡ ವಿದಾರಿತ ಸೀಳಿ ಹಾಕೋಣ. ನಮ್ಮ ಅಂತಃಶತ್ರುಗಳನ್ನು ನಾವು ಖಂಡನ ಮಾಡಬೇಕು, ಅಣಗಿಸಬೇಕು, ದೂರ ಮಾಡಬೇಕು, ಸೀಳಿ ಹಾಕಬೇಕು ಅಂದ್ರೆ ಭಗವಂತ ಅವನ ಅನುಗ್ರಹ ಮಾಡಿದರೆ ಮಾತ್ರ ಸಾಧ್ಯವಾಗತ್ತೆ. ಹೊರಗಿನ ಶತ್ರುಗಳಿಗೆ ಅವನ ಅನುಗ್ರಹ ಬೇಕು, ಆದರೆ ಒಳಗಿನ ಶತ್ರುಗಳನ್ನು ಮಾಡುವುದರಲ್ಲಿ ಅವನ ಅನುಗ್ರಹವನ್ನು ಇನ್ನು ಚೆನ್ನಾಗಿ ಕಾಣಬಹುದು. ಹೊರಗಿನ ಶತ್ರುಗಳನ್ನು ಮಾಡುವಾಗ ನಮಗೊಂದು ಭ್ರಮೆ ಬರಬಹುದು, ಓ ನಾನೇ ಮಾಡಿದೆ ಅಂತ ಒಂದು ಭ್ರಮೆ ಬರಬಹುದು. ಒಳಗಿನ ಶತ್ರುಗಳನ್ನು ನಿಗ್ರಹ ಮಾಡಿದಾಗ ಆ ಭ್ರಮೆಗೂ ಅವಕಾಶವಿಲ್ಲ, ಅದನ್ನು ಏನು ಮಾಡಬೇಕು ಹೇಗೆ ಮಾಡಬೇಕು ಗೊತ್ತಿಲ್ಲ, ಅವನು ಬಂದು ಅನುಗ್ರಹ ಮಾಡಿದ್ರೆ ಮಾತ್ರ ಆಗತ್ತೆ. ಆದ್ದರಿಂದ ಹೀಗೆ ಹೊರಗಿನ ಶತ್ರುಗಳನ್ನು ಒಳಗಿನ ಶತ್ರುಗಳನ್ನು ಇಬ್ಬರನ್ನು ಸೀಳಿ ಹಾಕಿದಂತಹ ಅವನು, ಅಂತಹ ಅವನು ಅತ್ಯಂತ ಪ್ರಸನ್ನಂ, ಅತ್ಯಂತ ಪ್ರಸನ್ನಂ, ತುಂಬಾ ನಮಗೆ ಪ್ರಸನ್ನ ಅಂದ್ರೆ ಏನು, ನಮಗೆ ಪ್ರಸಾದ ಅನುಗ್ರಹ, ಅನುಗ್ರಹ ದೃಷ್ಟಿ ಉಳ್ಳವನು ಅವನು. ಭಗವಂತ ಪ್ರಸನ್ನನಾದ ಅಂತೇಳಿ, ಪ್ರಸನ್ನನಾದ ಅಂದ್ರೆ ಏನು, ಪ್ರಸಾದ ಮಾಡಲಕ್ಕೆ ಅವನು ಉದ್ಯುಕ್ತನಾದ, ಪ್ರಸಾದ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಅಂತೇಳಿ. ಪ್ರಸಾದ ಅಂದ್ರೆ ಏನು, ಪ್ರಕರ್ಷೇನ ಸಾದ ಹತ್ತಿರ ಬರುವುದು, ಚೆನ್ನಾಗಿ ನಮಗೆ ಹತ್ತಿರ ಬರುವುದು, ಚೆನ್ನಾಗಿ ಹತ್ತಿರ ಬರುವುದಂದ್ರೆ ಏನು, ಪ್ರೀತಿ ಭಾವನ, ನಮ್ಮ ಮೇಲೆ ಅತ್ಯಂತ ಪ್ರೀತಿಯನ್ನು ಮಾಡಿ ನಮ್ಮನ್ನು ಕಷ್ಟದಿಂದ ದೂರ ಮಾಡಿ ಸುಖವನ್ನು ಕೊಡುವುದೇ ಅದು ನಿಜವಾದ ಪ್ರಸಾದ ಅನುಗ್ರಹ. ಅಂತಹ ಅನುಗ್ರಹವನ್ನು ಮಾಡ್ತಾನೆ, ಆದ್ದರಿಂದ ಅವನು ಅತ್ಯಂತ ಪ್ರಸನ್ನ, ತುಂಬಾ ಪ್ರಸನ್ನನಾಗಿರುವ ಆ ಪರಮಾತ್ಮನಿಗೆ ಪ್ರಣಮಾಮಿ, ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಭಗವಂತನಿಗೆ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅಪ್ರಮೇಯಂ ಅದಂ ನಿತ್ಯಂ ವಿಶಾಲ ಅಮೃತಂ ಪರಂ ಕೃತ ನಿತ್ಯಾಲಯ, ಅದು ಮ್ಯಾನ್ಸ್ಕ್ರಿಪ್ಟ್ ನಲ್ಲಿ ಕೃತ ನಿತ್ಯಾಲಯ ಅಂತ ಬಂದಿದೆ. ವ್ಯಾಕರಣ ರೀತಿಯ ನೋಡಿದಾಗ ಅದು ಆ ಮ್ಯಾನ್ಸ್ಕ್ರಿಪ್ಟ್ ಕೆಲವೆಲ್ಲ ಅಳಿಸಿ ಹೋಗಿರಬಹುದು, ಡ್ಯಾಮೇಜ್ ಆಗಿರ್ಬಹುದು, ಆದ್ದರಿಂದ ಪ್ರಾಬಬ್ಲಿ ಅದು ಕೃತ ನಿತ್ಯಾಲಯಂ ಅಂತ ಹೇಳ್ಬಹುದು. ಯಾಕಂದ್ರೆ ಅಪ್ರಮೇಯಂ ಅಜಂ ನಿತ್ಯಂ ವಿಶಾಲಂ ಅಮೃತಂ ಪರಂ ಇವೆಲ್ಲ ಬಂದಿದೆ, ಆದ್ದರಿಂದ ಕೃತ ನಿತ್ಯಾಲಯಂ ಅಂತ ಇದ್ದಿರಬಹುದು. ಅದು ಕೃತ ನಿತ್ಯಾಲಯಂ ಲೋಕೆ ಅಂತೇಳಿ, ಯಾಕಂದ್ರೆ ಕೃತ ನಿತ್ಯಾಲಯ ಲೋಕೆ ಅಂತ ಹೇಳಿದ್ರೆ ಆ ಲೋಕೆ ಅಂತ ಹಾಕೊಂಡ್ರು, ಅಲೋಕೆ ಅಂತ ಹಾಕೊಂಡ್ರು, ಕೃತ ನಿತ್ಯಾಲಯ ಅನ್ನೋದು ಸ್ವಲ್ಪ ಇಲ್ಲ, ಅದು ಬಿಡಿಸಿ ಹೇಳಿದಾಗೂ ಕೃತ ನಿತ್ಯಾಲಯ ಲೋಕೆ ಅಂತ ಹೇಳಿದ್ರು ಅಷ್ಟು ಕ್ಷಣವಾಗಿ ಬರೋದಿಲ್ಲ. ಆದ್ದರಿಂದ ಪ್ರಾಬಬ್ಲಿ ಕೃತ ನಿತ್ಯಾಲಯಂ ಲೋಕೆ ಅಂತಿರಬಹುದು. ಸೊ ಕೃತ ನಿತ್ಯಾಲಯಂ ಲೋಕೆ ನಮಸ್ಯಾಮಿ ಜಗತ್ಪತಿಂ ಅಂತ ಹೇಳಿ. ಕೃತ ನಿತ್ಯಾಲಯಂ ಅಂದ್ರೆ ಏನು, ಲೋಕದಲ್ಲಿ ಈ ಪ್ರಪಂಚದಲ್ಲಿ ಅವನು ಕೃತ ನಿತ್ಯಾಲಯ ಅಂದ್ರೆ ಎಲ್ಲಿ ಎಲ್ಲಿ ಅವನಿದ್ದಾನೋ ಅವೆಲ್ಲ ಜಾಗಗಳಲ್ಲಿಯೂ ನಿತ್ಯವೂ ಆ ಲಯವಾಗಿ ಅಂದ್ರೆ ಏನು, ಅದೇ ಅವನ ದೇವಾಲಯ, ಅವದೇ ಆ ನಿವಾಸ ಸ್ಥಾನ, ಅದು ಕೃತ ಮಾಡಲ ಅಂದ್ರೆ
ಅವನು ಇವತ್ತಿದ್ದಾನೆ ನಾಳೆ ಇಲ್ಲ ಅಂತಿಲ್ಲ. ಎಲ್ಲಿ ಎಲ್ಲಿ ಅವನಿದ್ದಾನೋ ಅದು ಎಲ್ಲ ಜಾಗಗಳಲ್ಲಿಯೂ ಯಾವಾಗಲೂ ಇರ್ತಾನ. ಅನಿತ್ಯ ವಸ್ತುಗಳಿದೆ, ಆ ಅನಿತ್ಯ ವಸ್ತುಗಳಲ್ಲಿ ನಿತ್ಯನಾಗಿರ್ತಾನ ಭಗವಂತ. ಅಂದ್ರೆ ಅನಿತ್ಯ ವಸ್ತುಗಳಿಗೆ ಉದಾಹರಣೆಗೆ ಒಂದು ಮಡಿಕೆ ಇದೆ, ಆ ಮಡಿಕೆ ಅದರಲ್ಲಿ ಭಗವಂತ ಯಾವಾಗಲೂ ಇರ್ತಾನ. ಮತ್ತೆ ಮಡಿಕೆ ಮಾತ್ರ ಸ್ವಲ್ಪ ಕಾಲವೇ ಇರುತ್ತೆ, ಸೊ ಅದರಲ್ಲಿ ಅವನು ಯಾವಾಗಲೂ ಇರುವುದು ಹೇಗೆ ಸಾಧ್ಯವಾಗುತ್ತೆ ಅಂತ ಹೇಳಿದರೆ, ಆ ಮಡಿಕೆಯ ಅಸ್ತಿತ್ವ ಎಷ್ಟಿದೋ ಅಸ್ತಿತ್ವ ಇದ್ದಷ್ಟು ಹೊತ್ತು ಒಂದು ವಿಧವಾಗಿ ಅವನು ಅದರಲ್ಲಿ ಇರ್ತಾನೆ. ಚಿಕ್ಕ ಸಮಯದಲ್ಲಿ ಅದರಾಗಿ ಇರೋದು ಹೇಗೆ, ಅದು ಇಲ್ಲದೆ ಇರುವಂತೆ ಮಾಡುವಂತೆ ಇರ್ತಾನೆ. ಯಾಕಂದ್ರೆ ಒಂದು ವಸ್ತು ಎಷ್ಟಿರಬೇಕು ಅಷ್ಟು ಕಾಲ ಮಾತ್ರ ಇರಬಹುದು, ಅದಕ್ಕೆ ಮುಂಚೆ ಇಲ್ಲಕ್ಕೂ ಸಾಧ್ಯವಿಲ್ಲ, ಅದಾದ ಮೇಲೆ ಇಲ್ಲಕ್ಕೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂತ ಅವ್ನು ಹೇಗೆ ಹೇಳ್ತೀವಿ, ಅವನು ಸಾಧ್ಯವಿಲ್ಲದಂತೆ ಮಾಡ್ತಾನ. ಆದ್ದರಿಂದ ಅನಿತ್ಯ ವಸ್ತುಗಳಿಗೆ ಅನಿತ್ಯತ್ವವನ್ನು ಇರುವಂತೆ ಮಾಡುವವನವನೇ. ನಿತ್ಯ ವಸ್ತುಗಳಿಗೆ ನಿತ್ಯತ್ವ ಹೇಗೆ ಕೊಡ್ತಾನೋ ಅನಿತ್ಯ ವಸ್ತುಗಳಿಗೆ ಅನಿತ್ಯತ್ವ ಹಾಗೆ ಕೊಡಬೇಕಂದ್ರೆ ಅದರ ಟೈಮ್ ಡ್ಯುರೇಷನ್ ಎಷ್ಟಿದೋ ಅಷ್ಟು ಮಾತ್ರ ಅದಿರುವಂತೆ ಮಾಡಬೇಕು. ಅದರ ಮುಂದೆ ಇರಬಾರದು, ಅದರ ನಂತರವೂ ಅದಿರಬಾರದು, ಇರದಂತೆಯೂ ಮಾಡ್ತಾನೆ. ಆದ್ದರಿಂದ ಅವನ ಅದೃಶ್ಯನಾಗಿ ಯಾವಾಗಲೂ ಇರ್ತಾನಲ್ಲಿ. ಆದ್ದರಿಂದ ಅನಿತ್ಯ ವಸ್ತುಗಳಲ್ಲಿ ಕೂಡ ಅವನ ನಿತ್ಯ ರೂಪಗಳಿಗೆ ಭಂಗತ್ವ ಇಲ್ಲ, ಅವನ ನಿತ್ಯತ್ವಕ್ಕೆ ಭಂಗ ಇಲ್ಲ. ಅನಿತ್ಯ ವಸ್ತುಗಳಲ್ಲಿ ಅವನ ಒಂದು ರೂಪದಿಂದಿದ್ದಾನೆ, ಆ ರೂಪಕ್ಕೆ ಅನಿತ್ಯತ್ವ ಇದಲ್ಲವಾ ಅನ್ನುವ ಸಂಶಯ ಬರಬಹುದು, ಅದು ಸಾಧ್ಯವಿಲ್ಲ. ಅನಿತ್ಯತ್ವದಲ್ಲಿ ಇರುವ ರೂಪವು ಭಗವಂತನು ನಿತ್ಯವೇ, ಅವನ ರೂಪ ನಿತ್ಯ. ಆದ್ದರಿಂದ ಅನಿತ್ಯ ವಸ್ತುಗಳಲ್ಲಿ ಇರುವ ಭಗವದ್ ರೂಪ ಸಹಿತ ಅದು ನಿತ್ಯವೇ ಆಗಿದೆ. ಆದ್ದರಿಂದ ಕೃತ ನಿತ್ಯಾಲಯ, ಯಾವುದ್ಯಾವುದು ಅವನು ಆಲಯವಾಗಿ ಮಾಡಿಕೊಂಡ ಅಂದ್ರೆ ನಿವಾಸ ಸ್ಥಾನ, ತನ್ನ ನಿವಾಸ ಸ್ಥಾನವಾಗಿ ಮಾಡಿಕೊಂಡಿದ್ದಾನೋ ಅದೆಲ್ಲವೂ ನಿತ್ಯವೇ ಆಗಿದೆ. ಅಂದ್ರೆ ಅವನ ನಿವಾಸ ನಿತ್ಯವಾಗಿದೆ, ಆ ವಸ್ತುಗಳು ನಿತ್ಯವಲ್ಲ, ವಸ್ತುಗಳ ನಿತ್ಯವೇ, ಅವನು ನಿತ್ಯ. ಕೃತ ನಿತ್ಯ ಆಲಯ ಅದು ಅವನ ನಿತ್ಯ ಆಲಯವಾಗಿ ಯಾವಾಗಲೂ ಇದೆ ಅವನಿಗೆ ಅನ್ನುವ ಅರ್ಥ. ಇದು ಸ್ವಲ್ಪ ದೀರ್ಘಕಾಲ ಆಲೋಚನೆ ಮಾಡಬೇಕಾಗಿರ ವಿಷಯ. ಯಾಕಂದ್ರೆ ಅದಕ್ಕೆ ವಸ್ತುಗಳೆಲ್ಲವೂ ಅನಿತ್ಯ ವಸ್ತುಗಳು ನಿತ್ಯ ಅನ್ನುವ ಭ್ರಮೆ ಬರಲಿಕ್ಕೆ ಅವಕಾಶ ಇದೆ. ಅದು ಅಲ್ಲ, ಹಾಗಲ್ಲ. ಅನಿತ್ಯ ವಸ್ತುಗಳು ಅನಿತ್ಯ ವಸ್ತುಗಳೇ, ನಿತ್ಯ ವಸ್ತುಗಳು ನಿತ್ಯ ವಸ್ತುಗಳೇ. ಆದರೆ ಅವನ ರೂಪಗಳು ಮಾತ್ರ, ಎಲ್ಲದರಲ್ಲಿಯೂ ಇರುವ ಅವನ ರೂಪಗಳು ಮಾತ್ರ ಯಾವಾಗಲೂ ನಿತ್ಯವೇ ಆಗಿದೆ ಅನ್ನೋದು ತಿಳಿಬೇಕು. ಅಂತಹ ಲೋಕೆ, ಈ ಲೋಕದಲ್ಲಿ ಇರುವ ಪರಮಾತ್ಮನಿಗೆ ನಮಸ್ಯಾಮಿ, ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಜಗತ್ಪತಿಂ, ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಅದಾದ ಮೇಲೆ ಸುನಿತ್ಯ ಸುಖಂ ಅಕ್ಷಯ್ಯಂ ಶುದ್ಧಂ ಶಾಂತಂ ನಿರಂಜನಂ ಲೋಕಾಲೋಕ ವಿಚಾರಾಢ್ಯಂ ನಮಸ್ಯಾಮಿ ಶ್ರಿಯಪತಿಂ ಅಂತೇಳಿ ಇಲ್ಲಿ ಲೋಕಾಲೋಕ ಅನ್ನೋದು ಮುಂದೆ ನೆಕ್ಸ್ಟ್ ಲೋಕದಲ್ಲಿ ಒಂದು ಬರುತ್ತೆ. ಅಲ್ಲಿ ಬರುವ ಲೋಕಾಲೋಕ ಶಬ್ದದ ಅರ್ಥ ಬೇರೆ, ಇಲ್ಲಿ ಬರುವ ಲೋಕಾಲೋಕ ಶಬ್ದದ ಅರ್ಥ ಬೇರೆ. ಈ 14ನೇ ಶ್ಲೋಕದಲ್ಲಿಯೂ ಲೋಕಾಲೋಕ ಅನ್ನೋ ಶಬ್ದ ಬಂದಿದೆ, 15ನೇ ನೆಕ್ಸ್ಟ್ ಶ್ಲೋಕದಲ್ಲಿಯೂ ಲೋಕಾಲೋಕ ಬರುತ್ತೆ. ನೆಕ್ಸ್ಟ್ ಶ್ಲೋಕದಲ್ಲಿ ಬರುವ ಲೋಕಾಲೋಕ ಅನ್ನೋದು ಆ ಲೋಕಾಲೋಕ ಪರ್ವತಗಳ ಬಗ್ಗೆ ತಿಳಿಸುತ್ತೆ. ಈ 14ನೇ ಶ್ಲೋಕದಲ್ಲಿ ಬರುವಂತಹ ಲೋಕಾಲೋಕ ಅನ್ನೋ ಶಬ್ದ ಲೋಕ ಅಲೋಕ ವಿಚಾರಾಢ್ಯಂ ಎರಡು ಶಬ್ದಗಳು ಲೋಕ ಅಲೋಕ ಅದೇನಂತ ನೋಡೋಣ. ಸುನಿತ್ಯಂ, ಸು ಅಂದ್ರೆ ದೋಷರಹಿತವಾಗಿ ನಿತ್ಯನಾಗಿ ಇರುವವನು. ಸುಖಂ, ಸುಖ ಸ್ವರೂಪನಾದವನು. ಅಕ್ಷಯ್ಯಂ, ಕ್ಷಯ ಕ್ಷೀಣತ್ವ ಇಲ್ಲದವನು, ಅಂದರೆ ಚತುರ್ವಿಧ ನಾಶರಹಿತನು, ನಾಶರಹಿತನು, ಚತುರ್ವಿಧ ನಾಶರಹಿತನು. ನಾಲ್ಕು ವಿಧವಾದ ನಾಶಗಳು ಇಲ್ಲ, ನಾಲ್ಕು ವಿಧವಾದ ನಾಶಗಳು ಅಂತ ಹೇಳಿದರೆ ಅವನು ಸ್ವರೂಪ ನಾಶವೂ ಇಲ್ಲ ಅವನಿಗೆ, ನಿತ್ಯತ್ವ ಇದೆ, ದುಃಖರಹಿತತ್ವ ಇದೆ. ಅದೇ ವಿಧವಾಗಿ ಅವನಿಗೆ ಪೂರ್ಣತ್ವ ಇದೆ. ಸೊ ಈ ವಿಧವಾಗಿ ಅಪೂರ್ಣತಾ ದೋಷ ಇಲ್ಲ, ದುಃಖ ಇಲ್ಲ, ಅಪೂರ್ಣತಾ ದೋಷ ಇಲ್ಲ. ಈ ವಿಧವಾಗಿ ಯಾವ ವಿಧವಾದ ನಾಶವಿಲ್ಲದವನಾದ ಕಾರಣದಿಂದ ಅವನಿಗೆ ಅಕ್ಷಯ, ಕ್ಷೀಣರಹಿತತ್ವ, ಕ್ಷೀಣತ್ವ ಅನ್ನೋದು ಇಲ್ಲದವನಾಗಿದ್ದಾನೆ. ಅಂತಹ ಅಕ್ಷಯನಾದಂತಹ ಪರಮಾತ್ಮ ಶುದ್ಧಂ, ಶುದ್ಧನಾದವನು. ಪವಿತ್ರಾಣಾಂ ಪವಿತ್ರಮೇವ ಮಂಗಳಾನಾಂತ ಮಂಗಳಂ ಅಂತ ಹೇಳಿದಂತೆ ನಿತ್ಯ ಪವಿತ್ರನಾದವನು, ಪವಿತ್ರತೆಯನ್ನು ಕೊಡುವವನು ಆಗಿದ್ದಾನೆ. ಶಾಂತಂ, ಶಾಂತಂ ಅಂದ್ರೆ ಕ್ರೂಢ ಮೀನಿಂಗ್ ಪೀಸ್ಫುಲ್, ಶಾಂತವಾಗಿರೋದು. ಆದ್ರೆ ಶಾಸ್ತ್ರಗಳಲ್ಲಿ ಶಾಂತ ಶಾಂತ ಶಬ್ದಗಳಿಗೆ ಬೇರೆ ಅರ್ಥ ಇದೆ. ಶಂ ಸುಖಂ ಅಂತೇಳಿ, ಅಂತಂ ಅಂತ ಹೇಳಿದರೆ ಅದರ ಪರಾಕಾಷ್ಠೆ. ಸೊ ಅವನು ಸುಖದ ಪರಾಕಾಷ್ಠೆ ಅಂತ ಹೇಳಿದ್ರೆ ಮೋಕ್ಷ, ಅವನತ್ರ ಹೋದರೆ ಅದೇ ಮೋಕ್ಷ. ಮೋಕ್ಷ ಅಂದ್ರೆ ಬೇರೆ, ಭಗವಂತನನ್ನು ಸೇರುವುದೇ ಮೋಕ್ಷ. ಆದ್ದರಿಂದ ಮೋಕ್ಷ ಸ್ವರೂಪನೇ ಆಗಿದ್ದಾನವನು. ಆದ್ದರಿಂದ ಶಾಂತಂ ಅಂದ್ರೆ ಮೋಕ್ಷ ಸ್ವರೂಪನಾದಂತಹ ಪರಮಾತ್ಮನಿಗೆ, ನಿರಂಜನಂ ಅಂಜನ ಅಂದ್ರೆ ದೋಷ, ನಿರಂಜನ ದೋಷರಹಿತ, ದೋಷರಹಿತನಾದ ಪರಮಾತ್ಮನಿಗೆ, ನಿರ್ದೋಷನಾದ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತೇಳಿ ಇಲ್ಲಿ ಲೋಕಾಲೋಕ ವಿಚಾರಾಢ್ಯಂ ಅಂತೇಳಿ. ಲೋಕ ಅಂತ ಹೇಳಿದರೆ ಪ್ರಪಂಚ, ಲೋಕದಲ್ಲಿರುವವರು ಎಲ್ಲರೂ ಲೋಕ. ಅಲೋಕ ಅಂದ್ರೆ ಈ ಲೋಕಗಳಲ್ಲಿ ಇಲ್ಲದೆ ಇರುವ ಅಂದ್ರೆ ಮುಕ್ತರು. ಲೋಕರು ಅಂದ್ರೆ ಅಮುಕ್ತರು, ಅಲೋಕರಿಂದ ಮುಕ್ತರು. ಲೋಕ ಅನ್ನುವುದು ಅಮುಕ್ತ, ಅಲೋಕ ಅನ್ನೋದು ಮುಕ್ತ. ಸೊ ಯಾಕಂದ್ರೆ ಲೋಕ ಅನ್ನೋದು ಬಂಧಕ್ಕೆ ನೀವು ತಗೊಂಡ್ರೆ ಲೋಕದಲ್ಲಿ ಇರುವವರು ಅಂದ್ರೆ ಇನ್ನು ಬಂಧನ ಈ ಪ್ರಪಂಚದಲ್ಲಿ ಇರುವವರು ಸಂಸಾರದಲ್ಲಿ ಇರುವವರು ಇವರೆಲ್ಲ ನಾವೆಲ್ಲರೂ ಕೂಡ ಲೋಕ ಲೋಕ ಅದಕ್ಕೆ ಲೋಕ ಲೋಕ್ 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 ಅಂತೀವಿ ಹಿಂದಿನಲ್ಲಿ. ಲೋಕ ಲೋಕಗಳು ಅಂದ್ರೆ ಜನಗಳು ಅನ್ನೋದಕ್ಕೆ ಶಬ್ದಗಳು ಲೋಕ ಲೋಕ ಈಗ ಹೇಳತ್ರಿ ಲೋಕ ಹೀಗೆ ಹೇಳತ್ರಿ ಅಂತ ಲೋಕ ಆಲ್ ದ ಪೀಪಲ್ ಇಂದ ಸಂಸಾರ ಆಗುತ್ತೆ. ಅವರೆಲ್ಲರೂ ಲೌಕಿಕರು, ಲೋಕರು ನಾವು ಲೌಕಿಕರು ಲೋಕದಲ್ಲಿ ಇರುವವರು. ಅಲೋಕರು ಈ ಲೋಕವನ್ನು ದಾಟಿ ಹೋದಂತವರು ಮುಕ್ತರು. ಆದ್ದರಿಂದ ಅವರು ಅಲೋಕ ಅಂದ್ರೆ ಮುಕ್ತರು. ಸೊ ಈ ವಿಧವಾಗಿ ಸಂಸಾರದಲ್ಲಿ ಇರುವವರು ಮುಕ್ತರಾದವರು. ಇವರೆಲ್ಲರ ವಿಚಾರಕ್ಕೆ ಯೋಗ್ಯನಾದವರು ಇವರೆಲ್ಲರೂ ಭಗವಂತನ ಮೋಕ್ಷದಲ್ಲಿ ಇರುವವರು ಸಹಿತ ಭಗವಂತನ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಸಂಸಾರದಲ್ಲಿ ಇರುವವರು ಭಗವಂತನ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಅವನು ಆಢ್ಯ, ಆಢ್ಯ ಅಂದ್ರೆ ಪೂಜ್ಯ ಅನ್ನೋದು. ಅವನು ಆಢ್ಯ ಅನ್ನೋ ಶಬ್ದ ಪೂಜ್ಯತ್ವನ ಹೇಳುತ್ತೆ. ಎಲ್ಲರಿಂದಲೂ ಪೂಜ್ಯನಾಗಿದ್ದಾನೆ, ಎಲ್ಲರಿಂದಲೂ ವಿಚಾರ ಯೋಗ್ಯನಾಗಿದ್ದಾನೆ, ಎಲ್ಲರಿಂದಲೂ ತಿಳಿಯಲ್ಪಡುವವನಾಗಿದ್ದಾನೆ, ಎಲ್ಲರ ವಿಚಾರಣಕ್ಕೆ ಸಮರ್ಥನಾಗಿದ್ದ ಯೋಗ್ಯ ಅಂದ್ರೆ ಅವನೇ ಅವನೊಬ್ಬನೇ ಗಮ್ಯ ಸರ್ವಗಮ್ಯನಾಗಿದ್ದಾನೆ. ಆದ್ದರಿಂದ ಅವನು ಲೋಕ ಲೋಕ ವಿಚಾರಾಢ್ಯಂ ಅಂತಹ ಪರಮಾತ್ಮನಿಗೆ ನಮಸ್ಯಾಮಿ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ವಿಷಯಪತಿ ಲಕ್ಷ್ಮೀಪತಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಇನ್ನೂ ಒಂದು ಶ್ಲೋಕ ಇದೆ, ಅದು ನಾವು ಎಕ್ಸ್ಪ್ಲೇನ್ ಮಾಡೋಣ, ಸುಮ್ಮನೆ ಓದ್ತೀನಿ ಈಗ. ಅಮಂದಾನಂದ ಸಂದೋಹ ಸಾಂದ್ರಂ ಇಂದ್ರಾನುಜಂ ಪರಂ ನಿತ್ಯಾವದಾತಮೇಕಾಂತಂ ಪ್ರಮಾಣಾತೀತಮಕ್ಷಯಂ ಲೋಕಾಲೋಕಪತಿಂ ದಿವ್ಯಂ ನಮಸ್ಯಾಮಿ ರಮಾಪತಿಂ ಅನ್ನೋದು 15ನೇ ಶ್ಲೋಕ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಕಾಯನವಾದ ಮನಸ್ಸಿಂದಿರುವ ಬುದ್ಧ್ಯಾತ್ಮನಾವ ಅನುಸುಸ್ವಭಾವಂ ಕರೋಮಿ ಇತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣೇ ಸಪ್ತಮಿ. ಶಿಕ್ಷಣಾರ್ಪಣಮಸ್ತು.